హయగ్రీవం చిదానందవిగ్రహం సదనుగ్రహం దశగ్రీవచ్యుదం శాపాన్మణిగ్రీవవిమోచనం స్వనామగ్రహణాదేవానిరస్తగ్రహ విగ్రహం వృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసార్ణసే ఉత్తుంగవాక్తరంగాయ మధ్వదుగ్ధాబ్ధయే నమః. గురుమఖిల గుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసుజనశిష్టం నిత్యనిర్ధూతకష్టం హయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరార్చితానంతలీలా గోపాలపాలితాన్ విద్యాపయోనిధీన్ వందే బ్రహ్మ విద్యా గురున్మమ. బ్రహ్మచర్య హరిప్రీతి సువిద్యావాదశాలిన ఇష్టదాన్ కష్టహర్తృన్న విద్యామాన్యాన్ మునీన్ నుమ. వాదిరాజపదద్వంద్వ వారిజాసక్తమానసాన్ విశ్వప్రియ గురూన్ వందే మందోహం దేవి శుద్ధయే. సత్యం సత్యం పునఃసత్యం విష్ణుతీర్థప్రసాదతః సర్వే కామాః భవంత్యేవా శమతో బింబసన్నిధౌ. చింతామణిం సభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం. అజ్ఞానతిమిరచ్ఛేదం బుద్ధిసంపత్ప్రదాయకం విజ్ఞాన విమలం శాంతం విజయాఖ్యగురుం భజే. శ్రీగురుభ్యో నమః. హరిః ఓం. ఓం జన్మాద్యస్య యతోన్వయాదితరతశ్చార్థేష్వభిఘ్నస్వరాట్ తేనే బ్రహ్మహృదయాదికవయే ముహ్యంతియం సూరయః. తేజోవారి మృదాం యథా వినిమయో యత్ర త్రిసర్గో మృషా ధామ్నా స్వేన సదా నిరస్తకుహకం సత్యం పరం ధీమహి. శ్రీగురుభ్యో నమః. హరిః ఓం. శుకాచార్యరు ఉత్తర కొడ్లికి శురు మాడతా ఇద్దారు. అయ్యా, నేను కేళిదంత ప్రశ్నె బహళ ఉత్తమవాద్దు. సాయలిక్య సిద్ధనాదవ ಭಗವಂತನ ಪಾದಾರವಿಂದವನ್ನು ಸದಾ ಚಿಂತನೆ ಮಾಡಬೇಕು. ಅದನ್ನೇ ಸ್ಪಷ್ಟ ಹೇಳ್ತಾ ಬರ್ತಾ ಇದ್ದ. ಭಗವಂತನ ಪಾದಾರವಿಂದವನ್ನು ಚಿಂತನೆ ಮಾಡಲಿಕ್ಕಾಗಿ ಅವ ಮನೆಯನ್ನು ಬಿಡಬೇಕು. ಸಾವು ನಿಶ್ಚಿತ ಆದವರು. ಗೃಹಾತ್ ಪ್ರವ್ರಜಿತ ಧೀರ ಪುಣ್ಯತೀರ್ಥ ಜಲಪ್ರತಃ. ಪುಣ್ಯತೀರ್ಥಗಳಿಗೆ ಹೋಗಿ ಸ್ನಾನಾದಿಗಳನ್ನು ಮಾಡಿ ಮನಸ್ಸನ್ನು ಶುದ್ಧ ಮಾಡಿಕೊಂಡು ಅಲ್ಲಿ ಆಸನವನ್ನು ಹಾಕಿಕೊಂಡು ಕೂತು ಶುದ್ಧವಾದ ಮನಸ್ಸಿನಿಂದ ಪ್ರಾಣಾಯಾಮಾದಿಗಳನ್ನು ಮಾಡುತ್ತಾ ಬ್ರಹ್ಮಾಕ್ಷರಂ ಪರಂ ಶ್ರೇಷ್ಠವಾದ ಬ್ರಹ್ಮಾಕ್ಷರ ಓಂಕಾರವನ್ನು ಅಭ್ಯಾಸ ಮಾಡಬೇಕು. ಭಗವಂತನಲ್ಲೇ ಮನಸ್ಸು ನಿಲ್ಲಿಸಬೇಕಯ್ಯ. ಭಗವಂತನಲ್ಲೇ ಮನಸ್ಸು ನಿಲ್ಲಿಸಿದರೆ ಅವ ಭಗವಂತನನ್ನು ಪಡೆಯಲಿಕ್ಕೆ ಸಾಧ್ಯ. ರಾಜ ಅಂದ, ನನಗೆ ಒಂದೇ ವಾರ ಆಯುಷ್ಯ, ಹೇಗೆ ಸಾಧನೆ ಮಾಡಲಿ? ಹೇಳ್ದು ಖಟ್ವಾಂಗೋ ನಾಮ ರಾಜರ್ಷಿ ಜ್ಞಾತ್ವಾ ಇಯತ್ತಾಮಿಹ ಆಯುಷ. ಖಟ್ವಾಂಗನೆಂಬ ರಾಜರ್ಷಿ ತನ್ನ ಆಯುಷ್ಯ ಒಂದು ಮುಹೂರ್ತ ಕಾಲ ಇದೆ ಅಂತ ದೇವತೆಗಳಿಂದ ತಿಳ್ಕೊಂಡು ತಾನು ವಿಶೇಷವಾಗಿ ಮುಹೂರ್ತಾತ್ ಸಂಗಮುತ್ಸೃಜ್ಯ ಗತವಾನ್ ಅಭಯಂಭರಿಂ, ಒಂದು ಮುಹೂರ್ತದಲ್ಲೇ ಎಲ್ಲವನ್ನ ಬಿಟ್ಟು ಭಗವಂತನ ಪಾದಾರವಿಂದವನ್ನು ಚಿಂತನೆ ಮಾಡಿ ಅವನ ಪಾದವನ್ನು ಸೇರಿದ. ಅಂಥದ್ದು ಈ ವಿಶೇಷವಾದ ಹಾದಿ ಅಂತ ಚೆನ್ನಾಗಿ ತಿಳಿಸಿಕೊಡ್ತ. ಇದರಲ್ಲಿ ದೇವರಲ್ಲಿ ಮನಸ್ಸನ್ನು ಏಕಾಗ್ರವಾಗಿ ನಿಲ್ಲಿಸುವುದು ಧ್ಯಾನ. ಅದು ಆದಿಯಲ್ಲೇ ಬರಲ್ಲ. ಅದು ಬರಲಿಕ್ಕಾಗಿ ಮನಸ್ಸಿನ ಚಾಂಚಲ್ಯ ಹೋಗಬೇಕು. ಆ ಚಾಂಚಲ್ಯ ಹೋಗಬೇಕಾದರೆ ಹಿಂದಿನ ಪಾಪಕರ್ಮಗಳೆಲ್ಲ ಫಲವೆಲ್ಲ ಹೋಗಬೇಕು. ಅದು ಹೋದರೆ ಹೊರತು ಇವರು ಶುದ್ಧ ಆಗಲ್ಲ. ಅದಾಗಲಿಕ್ಕೆ ಪ್ರಾಣಾಯಾಮೈಹಿ ದಹೇದ್ ದೋಷಾನ್ ಧಾರಣಾಭಿಶ್ಚ ಕಿಲ್ಬಿಷಾನ್. ಪ್ರಾಣಾಯಾಮಾದಿಗಳಿಂದ ಮನಸ್ಸಿನ ಚಾಂಚಲ್ಯ ಕಳೆಯಬಹುದು. ಚಾಂಚಲ್ಯಕ್ಕೆ ಕಾರಣವಾದಂಥ ಪಾಪಾದಿಗಳನ್ನು ಧಾರಣೆಯಿಂದಲೇ ಕಳೆಯಬೇಕು. ಧಾರಣ ಅಂದರೆ ವಿರಾಡ್ ರೂಪ, ಸ್ಥೂಲ ರೂಪ ಭಗವಂತನದ್ದು ಮನಸ್ಸಲ್ಲೇ ಧ್ಯಾನ ಮಾಡುತ್ತಾ ಬರಬೇಕು. ಅಂದರೆ ಬಿಟ್ಟು 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 ನೆನೆಯುವುದನ್ನು ಧಾರಣ. ಖಂಡಸ್ಮೃತಿ ಧಾರಣಾ ಸ್ಯಾತ್ ಅಖಂಡಾತ್ ಧ್ಯಾನ ಮುಚ್ಚತಿ. ಬಿಟ್ಟು ಬಿಟ್ಟು ದೇವರನ್ನು ನೆನೆಯೋದು, ನಾವು ಬಿಡಬೇಕಾಗಲಿಲ್ಲ, ತಾನಾಗಿ ಬಿಟ್ಟು ಹೋಗುತ್ತದೆ. ಅಂಥ ದೇವರ ನೆನಪೇ ವಿಶೇಷವಾಗಿರತಕ್ಕಂಥ ಧಾರಣ ಅಂತ ಕರೀತಾರೆ. ಏಕಪ್ರಕಾರವಾಗಿ ಭಗವಂತನ ಚಿಂತನೆ ಬಂದರೆ ಅದು ಧ್ಯಾನ ಅಂತಾರೆ. ಆ ರೀತಿಯಲ್ಲಿ ಭಗವಂತನ ವಿರಾಟ್ ರೂಪದ ಚಿಂತನೆ ಮಾಡಬೇಕು ಅಂತ ಪರಿಚಯ ಮಾಡಿಕೊಡ್ತಾರೆ. ಭಗವಂತ ಹೇಗೆ ನಿಂತಿದ್ದಾನೆ? 14 ಲೋಕಗಳನ್ನು ತನ್ನ ಅವಯವಗಳಲ್ಲಿ ಧಾರಣೆ ಮಾಡಿದ್ದಾನೆ. ಪಾತಾಳಮೇತಸ್ಯ ಹಿ ಪಾದ ಮೂಲಂ, ಪಾತಾಳವನ್ನು ತನ್ನ ಪಾದ ಮೂಲದಲ್ಲಿ ಧಾರಣೆ ಮಾಡಿದ್ದಾನೆ. ನಂತರ ಆತನ ಅಂಗಾಲಿನ ಮೇಲೆ ಮುಂಗಾಲು ಹಿಮ್ಮಡಿ ಆ ಪ್ರಾಂತವಿಲ್ಲ, ಪಾರಷ್ಣಿ ಪ್ರಪದ ಅಂತ. ಮುಂಗಾಲಿನ ಪ್ರಾಂತ ಪ್ರಪದ, ಹಿಂಗಾಲು ಪಾರ್ಷ್ಣಿ ಅಂತ. ಆ ರೀತಿಯಲ್ಲಿ ಪಾರ್ಷ್ಣಿ ಪ್ರಪದಗಳಲ್ಲಿ ವಿಶೇಷವಾಗಿ ರಸಾತಲವನ್ನು ಧಾರಣೆ ಮಾಡಿದ್ದಾನೆ. ಭಗವಂತನ ಆ ಮಣಿಗಂಟಲ್ಲಿ ಮಹಾತಲವಿದೆ, ಜಂಘಾದಲ್ಲಿ ಕಣಕಾಲಿನಲ್ಲಿ ತಲಾತಲವಿದೆ, ಎರಡು ಮಂಡಿಗಳಲ್ಲಿ ಸುತಲ ಲೋಕವಿದೆ, ಎರಡು ತೊಡೆಗಳಲ್ಲಿ ಅತಲ ವಿತಲ ಲೋಕಗಳಿವೆ, ಕಟಿಯಲ್ಲಿ ವಿಶೇಷವಾಗಿ ಭೂಲೋಕ, ಮೇಲೆ ಭುವರ್ಲೋಕ, ನಂತರ ನಾಭಿಯಲ್ಲಿ ಭುವರ್ಲೋಕ, ಹೃದಯದಲ್ಲಿ ಸ್ವರ್ಲೋಕ, ಉರಸ್ಸಿನಲ್ಲಿ ಮಹರ್ಲೋಕ, ಗ್ರೀವ ಮಹಃ ವದನಂ ವೈ ಜನೋಸ್ಯ ಅಂತ ಹೇಳ್ತಾರೆ. ಈ ಮುಖ ಪ್ರಾಂತಕ್ಕೆ ಸರಿಯಾಗಿ ಈ ಕುತ್ತಿಗೆ ಪ್ರಾಂತ, ಕೆಳಗಿಂದ ಬರ್ತಾ ಇರತಕ್ಕಂಥ ಪ್ರಾಂತ, ಎರಡೂ ಸಂಗಮ ಆಗುವ ಸ್ಥಳ ಅಂದರೆ ಇಂದ್ರಯೋನಿ. ಆ ಇಂದ್ರಯೋನಿಯಲ್ಲಿ ಷೋಡಶ ದಳ ಅರವಿಂದ ಶೋಭಿಸುವುದು ಧವಳವರ್ಣ ಅಂತ ಆ ಏನು ದಾಸರಾಯರು ಹೇಳ್ತಾರೆ. ಆ ಅದ್ಭುತವಾಗಿರತಕ್ಕಂಥ ಜನೋಲೋಕ. ತಪೋರರಾಟಿಂ ವಿದುರಾದಿಪುಂಸಃ ಸತ್ಯಂತು ಶೀರ್ಷಾಣಿ ಸಹಸ್ರ ಶೀರ್ಷ್ಣ. ಆ ತಪೋಲೋಕ ಭ್ರೂಮಧ್ಯದಲ್ಲಿದೆ, ಸತ್ಯಲೋಕ ಶಿರಸ್ಸಿನಲ್ಲಿದೆ ಅಂತ ಚೆನ್ನಾಗಿ ತಿಳಿಸಿಕೊಡತ. ಈ ರೀತಿಯಾಗಿರತಕ್ಕಂಥ ಭಗವಂತನ ವಿರಾಡ್ ರೂಪವನ್ನು ನಾವು ಚಿಂತನೆ ಮಾಡಬೇಕು. ಕ್ರಮಕ್ರಮವಾಗಿ ಒಂದು ಪಾದ ಮೊದಲುಕೊಂಡು ಶಿರಸ್ಸಿರ ಪರ್ಯಂತ ಭಗವಂತನ ಅವಯವಗಳನ್ನು ಅಲ್ಲಿ ಮನಸ್ಸನ್ನು ನಿಲ್ಲಿಸ್ತಾ 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 ಬಂದಾಗ, ಏಕಾಗ್ರವಾಗಿ ದೇವರಲ್ಲಿ ಮನಸ್ಸು ನಿಲ್ಲಿಸಲಿಕ್ಕೆ ಬಂದಾಗ, ಆವಾಗ ಕೇಚಿತ್ ಹೃದಯಾಂತರ್ ಅವಕಾಶ ಪ್ರಾದೇಶ ಮಾತ್ರಂ ಪುರುಷಂ ವಸಂತಂ ಚತುರ್ಭುಜಂ, ಚತುರ್ಭುಜನಾಗಿ ನಮ್ಮ ಹೃದಯದಲ್ಲೇ ಇರತಕ್ಕಂಥ ಭಗವಂತನ ಕಡೆಗೆ ಮನಸ್ಸು ಹೋಗುತ್ತಯ್ಯ. ಆ ರೀತಿಯಲ್ಲಿ ಭಗವಂತನ ವಿಶೇಷವಾಗಿರತಕ್ಕಂಥ ಯೋಗ ಧಾರಣ ಅಂದರೆ ಭಕ್ತಿಯನ್ನು ದೇವರಲ್ಲಿ ಮಾಡುವ ಉಪಾಯ, ಉಪಾಯವನ್ನೇ ಯೋಗ ಅಂತ ಕರೀತಾರೆ. ಅಂಥ ಯೋಗವನ್ನು ಧಾರಣೆ ಮಾಡತಕ್ಕಂಥ ಕ್ರಮ, ಅದರಿಂದ ಮನುಷ್ಯನಾದವ ಉತ್ಕ್ರಮಣ ಹೊಂದೋದು ಶರೀರದಿಂದ, ಅವೆಲ್ಲವನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸಾಯಲಿಕ್ಕೆ ಸಿದ್ಧನಾದವ ಮಾಡಬೇಕಾಗಿದ್ದೇನು ಅಂದರೆ ಮಾಡಬೇಕಾಗಿದ್ದು ಬಿಡಬೇಕಾಗಿದ್ದು ಎರಡನ್ನೂ ಕೂಡ ತಿಳಿಸಿಕೊಡ್ತಾರೆ. ಅದರಲ್ಲಿ ಹರಿಸೇವಾ ವಿಹೀನರಾದವರಿದ್ದೇ ಅಂಥದ್ದನ್ನೆಲ್ಲ ನಿಂದನ ಮಾಡ್ತಾ ಇದ್ದಾರೆ. ದೇವರ ಸೇವಾದಿಗಳನ್ನು ಬಿಟ್ಟು ಬೇರೆ ಎಷ್ಟೆಲ್ಲ ಮಾಡಿದರು ಅದು ಮೋಕ್ಷಕ್ಕೆ ಕಾರಣ ಆಗಲ್ಲ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾರೆ. ನಂತರ ಮುಂದೆ ಬ್ರಹ್ಮದೇವರನ್ನ ನಾರದರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀವೇ ದೊಡ್ಡವರು ಅಂತ ನಾನು ತಿಳಿದಿದ್ದೇನೆ, ನನಗೆ ಜನ್ಮ ಕೊಟ್ಟವರು ನೀವು, ನನಗೆ ಸರಿಯಾದ ತತ್ವಜ್ಞಾನವನ್ನು ಕೊಡಬೇಕು ಅಂತ ಹೇಳಿದಾಗ ಬ್ರಹ್ಮದೇವರು ನಾರದರಿಗೆ ಕೊಟ್ಟಂತಹ ಉಪದೇಶ, ಅಯ್ಯ ನೀನು ರುದ್ರ ಮತ್ತು ನಾನು ಎಲ್ಲರೂ ಯಾರ ಕೈಯಲ್ಲಿ ಮೂಗುದಾರ ಹಾಕಿದ ಪ್ರಾಣಿಗಳಂತೆ ಯಾರ ವಶರಾಗಿದ್ದೇವೋ ಅವನೇ ಭಗವಂತ ಶ್ರೀಹರಿ ಅಂತ ಶ್ರೀಹರಿಯ ವಿಶೇಷವಾದ ಮಹಾತ್ಮ್ಯ ಪ್ರತಿಪಾದನೆ ಮಾಡಲಿಕ್ಕಾಗಿ ಸೃಷ್ಟಿಯನ್ನೆಲ್ಲ ಹೇಳ್ತಾ ಬಂದು, ಸೃಷ್ಟಿಕಾಲದಲ್ಲಿ ಅಂದರೆ ಭಗವಂತನ ನಾಭಿಯಿಂದ ಕಮಲ, ಕಮಲದಿಂದ ಬ್ರಹ್ಮದೇವರು ಬರೋದು, ಬ್ರಹ್ಮದೇವರು ಬಂದು ತಪಸ್ಸನ್ನು ಮಾಡೋದು, ತನ್ನನ್ನು ಹುಟ್ಟಾಕಿದವರು ಯಾರು ಅಂತ ಹುಡುಕಾಡೋದು 100 ವರ್ಷಗಳ ಕಾಲ, ಕಮಲದಲ್ಲಿ ಹುಡುಕಾಡಿದ್ದು, ನಾಳದಲ್ಲಿ ನೀರಿನಲ್ಲಿ ಹುಡುಕಾಡಿದ್ದು, ಅಜ್ಞಾನ ಪ್ರದರ್ಶನ ಮಾಡಿದರು ಬ್ರಹ್ಮದೇವರು ಅಂತ ಸ್ಪಷ್ಟವಾಗಿ ಆಚಾರ್ಯರು ಹೇಳ್ತಾರೆ. ಆ ರೀತಿಯಾಗಿ ಭಗವಂತನಿಗಾಗಿ ತಪಸ್ಸನ್ನು ಮಾಡ್ತಾ ಬಂದರೆ ಭಗವಂತ ದರ್ಶನ ಕೊಟ್ಟ. ನಂತರ ಬ್ರಹ್ಮದೇವರು ವಿಶೇಷವಾಗಿರತಕ್ಕಂಥ ಸೃಷ್ಟಿಯನ್ನು ಪ್ರಾರಂಭ ಮಾಡುತ್ತಾ ಬರ್ತಾ ಇದ್ದಾರೆ. ನಂತರ ವಿಶೇಷವಾಗಿರತಕ್ಕಂಥ ಬ್ರಹ್ಮದೇವರು ಅಂದರೆ ಪರೀಕ್ಷಿತ್ ಮಹಾರಾಜ ದೊಡ್ಡ ಪ್ರಶ್ನೆ ಮಾಡುತ್ತಾ ಇದ್ದಾನೆ ಅಲ್ಲಿ. ಏನದು ಅಂದರೆ ಹೇಳ್ತಾ ಇದ್ದಾರೆ, ಇಡೀ ಜಗತ್ತೆಲ್ಲ ಅಸ್ವತಂತ್ರ, ಬ್ರಹ್ಮಾದಿ ಸಕಲ ಚೇತನ ರಾಶಿಗಳು, ಲಕ್ಷ್ಮಿಯಾದಿಗಳು ಸಕಲರೂ ಎಲ್ಲರೂ ಕೂಡ ಅಸ್ವತಂತ್ರರು, ತಾವಾಗಿ ಯಾರನ್ನು ಸೃಷ್ಟಿ ಮಾಡಲಿಕ್ಕಾಗಲ್ಲ, ದೇವರೇ ಪ್ರತಿಯೊಬ್ಬರಲ್ಲಿದ್ದುಕೊಂಡು ಬಿಂಬಕ್ರಿಯಾ ಮೂಲಕ ಅವರವರ ಕಾರ್ಯಗಳನ್ನು ಮಾಡಿಸಿ ಅವರ ಮೂಲಕ ಮತ್ತು ಪುನಃ ಬ್ರಹ್ಮಾಂಡವನ್ನೆಲ್ಲ ಸೃಷ್ಟಿ ಮಾಡಿಸಿ ಎಲ್ಲರ ಮೂಲಕ ತಾನೇ ಸಲಹಬೇಕು. ಅದಕ್ಕೆ ದೇವರು ಮಾಡತಕ್ಕಂಥ ಈ ಸೃಷ್ಟಿ ಎಂಬುದು ದುರ್ವಿಭಾವ್ಯಂ ಅಧೀಶ್ವರೈಹಿ, ದೇವತೆಗಳಿಗೂ ಜ್ಞಾನಿಗಳಿಗೂ ಇದು ಚಿಂತನೆ ಮಾಡಲಿಕ್ಕೂ ಎಟಕಲ್ಲ, ಅದನ್ನು ತಿಳಿಸಿಕೊಡಿ ಅಂತ ಹೇಳಿದಾಗ ಅವಾಗ ಭಗವಂತನ ಸ್ತೋತ್ರ ಮಾಡುತ್ತಾ, ಹೇ ಸ್ವಾಮಿ ಸರ್ವತ್ರ ವ್ಯಾಪ್ತನಾದ ಹರಿಯೇ ನೀನೇ ನುಡಿಸು ಅಂತ ಪ್ರಾರ್ಥನೆ ಮಾಡಿ ಶುರು ಮಾಡುತ್ತಾರೆ ಅವರು. ನಂತರ ವಿಶೇಷವಾಗಿ ಭಾಗವತ ನಮ್ಮವರೆಗೂ ಬಂದಿರತಕ್ಕಂಥ ಕ್ರಮ, ದೇವರಿಂದ ಬ್ರಹ್ಮದೇವರಿಗೆ, ಬ್ರಹ್ಮದೇವರಿಂದ ನಾರದರಿಗೆ, ನಾರದರಿಂದ ವೇದವ್ಯಾಸರ ಪರ್ಯಂತ, ವೇದವ್ಯಾಸ ನಾರಾಯಣನೇ ವೇದವ್ಯಾಸರು, ವೇದವ್ಯಾಸರ ಮುಂದೆ ಪುನಃ ಇಟ್ಟಾಗ ಅದನ್ನು ಬಿಡಿಸಿ ಶುಕಾಚಾರ್ಯರ ಮೂಲಕ ಚೆನ್ನಾಗಿ ಉಪದೇಶ ಕೊಡಿಸಿದಾಗ ಆ ಶುಕಾಚಾರ್ಯರ ಮೂಲಕ ಬಂದ ಉಪದೇಶ ವಿಶೇಷವಾಗಿ ಸುತಾಚಾರ್ಯರಿಗೆ ಬಂದು ಸುತಾಚಾರ್ಯರಿಂದ ಜಗತ್ತಿಗೆ ಹರಡಿತು ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡತಾ ಬರ್ತಾ ಇದೆ. ಇದರಲ್ಲಿ ಭಗವಂತನ ವಿಶೇಷವಾಗಿರತಕ್ಕಂಥ ಎರಡು ರೂಪಗಳ ಪ್ರಶಂಸೆಯನ್ನು ಮಾಡ್ತಾ ಇದ್ದಾರೆ. ಒಂದು ಪುರುಷ ಕಾಲರೂಪೈಹಿ ಎಂದರು, ಜೀವರಾಶಿಗಳ ಹೃದಯದಲ್ಲಿರತಕ್ಕಂಥ ರೂಪ ಪುರುಷ ರೂಪ, ಬಿಂಬರೂಪ, ಹೊರಗಿರತಕ್ಕ ಭಗವದ್ ರೂಪ ಕಾಲರೂಪ ಅಂತ. ಅಂದರೆ ಕಾಲರೂಪಿಯಾಗಿ ಭಗವಂತ ಕಾಲ ಕಾಲಕ್ಕೆ ನಮಗೆ ಬೇಕಾದ್ದನ್ನೆಲ್ಲ ತಂದು ಹಾಕ್ತಾನೆ, ನಾನಾ ರೀತಿಯಲ್ಲಿ ವ್ಯಕ್ತಿಗಳ ಮೂಲಕ ಎಲ್ಲ ರೀತಿಯಲ್ಲೂ ತಂದು ಹಾಕ್ತಾನೆ, ಪದಾರ್ಥಗಳ ರೂಪದಲ್ಲಿ ತಾನೇ ಪದಾರ್ಥಗಳನ್ನು ತರುತ್ತಾನೆ, ಒಳಗೆ ಬಿಂಬನಾಗಿದ್ದುಕೊಂಡು ಅವೆಲ್ಲವನ್ನು ಸ್ವೀಕಾರ ಮಾಡಿ ನಮಗೆ ಸುಖವನ್ನು ಕೊಡ್ತಾನೆ. ಈ ಎರಡು ರೂಪಗಳ ಸಂಗಮದಿಂದಲೇ ನಮ್ಮ ಬದುಕು ನಡೀತಾ ಇದೆ. ಆ ಎರಡು ರೂಪಗಳನ್ನು ವಿಶೇಷವಾಗಿ ಸ್ತೋತ್ರ ಮಾಡಿದರು. ನಂತರ ಶೌನಕರು ಪ್ರಶ್ನೆ ಮಾಡುತ್ತಾ ಇದ್ದಾರೆ, ವಿದುರ ಮೈತ್ರೇಯರತ್ರ ವಿಶೇಷವಾಗಿರತಕ್ಕಂಥ ತತ್ವಜ್ಞಾನವನ್ನು ಪಡೆದ ಅಂತ ನಾವು ಪುರಾಣದಲ್ಲಿ ಕೇಳ್ತೇವೆ. ವಿದುರ ಮೈತ್ರೇಯರಿಂದ ಉಪದೇಶ ಪಡೆಯತಕ್ಕಂಥ ಸಂದರ್ಭ ಏನು? ಇಲ್ಲಿ ಏನು ಸಂದರ್ಭ ಅಂತ ಕೇಳೋದಕ್ಕಿಂತ, ಒಂದು ಕಡೆ ಅನ್ನ ಹಾಕಿದಂಥ ಧೃತರಾಷ್ಟ್ರ, ಧೃತರಾಷ್ಟ್ರನ ಮಗ ದುರ್ಯೋಧನ ಯುದ್ಧದ ತುದಿಯಲ್ಲಿ ನಿಂತಿದ್ದಾನೆ, ಇನ್ನೇನು ನಾಳೆ ಯುದ್ಧ, ಅಂಥ ಕಾಲಕ್ಕೆ ಅನ್ನ ಹಾಕಿದವನನ್ನು ಬಿಟ್ಟು ತೀರ್ಥಯಾತ್ರೆಗೆ ಹೋದರೆ ಅನ್ನ ಹಾಕಿದವರ ಬೆನ್ನೆಲುಬಾಗಿ ನಿಲ್ಲಬೇಕಾದಂಥ ವ್ಯಕ್ತಿ, ಊಟ ಮಾಡಿದ ವ್ಯಕ್ತಿ, ತಾನವರನ್ನು ಬಿಟ್ಟು ತೀರ್ಥಯಾತ್ರೆಗೆ ಹೋದರೆ ಈತ ಜಗತ್ತಿಗೆ ಎಲ್ಲರೂ ಕೂಡ ವಿಶೇಷವಾಗಿ ವಿದುರ ಉಪದೇಶ ಕೊಡತಕ್ಕಂಥ ವ್ಯಕ್ತಿಗಳವರು. ಸ್ವಯಂ ತಾವೇ ಯಾಕೆ ರಾಜನನ್ನು ಬಿಟ್ಟು ಯಾತ್ರೆಗೆ ಹೊರಟರು? ಅದು ಸರಿಯಾ? ಅವಾಗ ಆ ಸಂದರ್ಭವನ್ನೆಲ್ಲ ವರ್ಣನ ಮಾಡುತ್ತಾ ಬರ್ತಾ ಇದ್ದಾರೆ. ಧೃತರಾಷ್ಟ್ರರಿಗೆ ವಿದುರ ವಿಶೇಷವಾಗಿರತಕ್ಕಂಥ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಒಬ್ಬ ದುರ್ಯೋಧನ, ಅವನಿಗಾಗಿ ಇಡೀ ಕುಲವನ್ನೆಲ್ಲ ನಾಶ ಮಾಡ್ತಾ ಇದ್ದೀಯ. ಆದ ಕಾರಣ ತಜಾಶು ಏನಂ ಕುಲಕೌಶಲಾಯ, ಬೇಗ ಇವನನ್ನು ಬಿಟ್ಟುಬಿಡು ಕುಲ ಚೆನ್ನಾಗಿರಲಿಕ್ಕಾಗಿ. ಅದಕ್ಕೆ ಅವರ ಹಿಂದೆ ಇದ್ದ ದುರ್ಯೋಧನ ತುಂಬ ಸಿಟ್ಟು ಬಂತವನಿಗೆ. ತನ್ನನ್ನೇ ಹೊರಗೆ ಹಾಕಲಿಕ್ಕೆ ತನ್ನ ಅಪ್ಪನಿಗೆ ಹೇಳ್ತಾ ಇದ್ದಾರೆ ಅಂತ ಸಿಟ್ಟಿನಿಂದ ನಿರ್ವಾಶತ ಮಾಶುಪುರ ಶ್ಮಶಾನಃ, ಇವನನ್ನು ಬೇಗ ಹೊರಗೆ ಹಾಕ್ರಿ ಈ ಪುರದಿಂದ, ಯಾಕೆ ಯದ್ ಬಲಿನೈವ ಪುಷ್ಟ, ನಾವು ಹಾಕಿದ ಭಿಕ್ಷೆಯಿಂದ ಬಲಿಷ್ಠನಾಗಿದ್ದಾನೆ, ನಮಗೆ ದ್ರೋಹ ಮಾಡುತ್ತಾ ಇದ್ದಾನೆ, ನಮ್ಮ ಶತ್ರುಗಳಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇದ್ದಾನೆ, ಇಂಥವರನ್ನು ಹೊರಗೆ ಹಾಕಿ ಅಂತ ಹೇಳಿದಾಗ ಸ್ಮಯನ್ ಧನುರ್ದ್ವಾರಿ ನಿಧಾಯ, ನಗುತ್ತಾ ಅವರು ಧನುಸ್ಸನ್ನು ದ್ವಾರದಲ್ಲಿಟ್ಟು ಹೊರಟೋದ್ರಂತೆ. ನಗೋದು ಯಾಕೆ ಹೇಳಿದರು? ಅಪಮಾನವಾದರೆ ಒಳಿತು ಅಪರೂಪ ಹರಿನಾಮ ಸ್ಮರಿಸುವ ಮನುಜಗೆ ಅಪಮಾನವಾದರೆ ಒಳಿತು. ಅಣ್ಣನ ಎದುರಿಗೆ ಅಣ್ಣನ ಮಗ ಹೀನಾಯವಾಗಿ ಮಾತಾಡಿದರೆ ಅವರಿಗೆ ಇವರು ಮಾತಾಡಿದ್ದಕ್ಕೆ ದುಃಖ ಆಗಲಿಲ್ಲ, ಭಗವಂತನೇ ಈ ಪ್ರಾಣಿಯಲ್ಲಿ ನಿಂತು ಹೀಗೆ ಮಾತಾಡಿಸಿದ್ದಾನೆ ಕರ್ಮಾನುಸಾರವಾಗಿ ಅಂತ ತಿಳ್ಕೊಂಡವರು ಅವರು. ಆದರೆ ಅವರ ದೃಷ್ಟಿಯಲ್ಲಿತ್ತು, ಒಂದು ವೇಳೆ ತಾನು ಇಲ್ಲೇ ಇದ್ದಿದ್ದರೆ ಇವರಿಗಾಗಿ ಪಾಂಡವರ ಮೇಲೆ ಬಾಣಪ್ರಯೋಗ ಮಾಡಬೇಕಾಗಿತ್ತು, ಅದನ್ನು ಭಗವಂತ ತಪ್ಪಿಸಿದ ಅಂತ ದೇವರ ಕೃಪೆಯನ್ನು ನೆನೆದು ಸಂತೋಷವಾಗಿ ತೀರ್ಥಯಾತ್ರೆಗೆ ಹೊರಡತಾ ಇದ್ದಾರೆ. ತೀರ್ಥಯಾತ್ರೆಯಲ್ಲಿ ವಿಶೇಷವಾಗಿ ಅನೇಕ ತೀರ್ಥಗಳನ್ನು ಕ್ಷೇತ್ರಗಳನ್ನು ಚೆನ್ನಾಗಿ ದರ್ಶನ ಮಾಡ್ತಾ ಬಂದು ಯಮುನಾ ತೀರದಲ್ಲಿ ಉದ್ಧವನನ್ನು ನೋಡ್ತಾ ಇದ್ದಾರೆ. ಉದ್ಧವನನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ಕೃಷ್ಣ ಹೇಗಿದ್ದಾನೆ, ಬಲರಾಮಾದಿಗಳೆಲ್ಲ ಹೇಗಿದ್ದಾರೆ, ಯದುವಂಶ ಹೇಗಿದೆ ಅಂತ ಕೇಳಿದಾಗ ವಿಶೇಷವಾಗಿ ಅವಾಗ ಉದ್ಧವ, ರಾಮಕೃಷ್ಣಾದಿಗಳು ಪರಂಧಾಮಕ್ಕೆ ಹೊರಡೋದು ಇವೆಲ್ಲವನ್ನು ತಿಳಿಸಿಕೊಡ್ತ ಕೃಷ್ಣನ ಮಹಿಮೆಯನ್ನು ಇಡೀ ದಶಮಸ್ಕಂದ ಭಾಗವತದ ಸಂಕ್ಷೇಪ ಕಥನ, ಆ ಕೃಷ್ಣನ ಮಹಿಮೆಯನ್ನೆಲ್ಲ ವರ್ಣನೆ ಮಾಡಿ ಕೊನೆಗೆ ತಾನು ಹೇಳ್ತಾ ಇದ್ದಾನೆ, ನಾನು ಈಗ ಬದರಿಗೆ ಹೊರಡತಾ ಇದ್ದೇನಯ್ಯ ಅಂತ ಹೇಳ್ತಾ ಇದ್ದ. ಪ್ರಭಾಸದಲ್ಲಿ ಯಾದವರ ನಾಶ ಆಯಿತು, ನಾನಿನ್ನ ಬದರಿಗೆ ಹೋಗ್ತಾ ಇದ್ದೇನೆ ಕೃಷ್ಣನ ಆಜ್ಞೆಯಂತೆ ಅಂತ ಹೇಳಿದಾಗ ಕೃಷ್ಣ ನನಗೆ ವಿಶೇಷವಾಗಿ ಭಾಗವತದ ಉಪದೇಶ ಕೊಟ್ಟಿದ್ದಾನೆ, ಭಾಗವತ ಗ್ರಂಥವನ್ನೇ ಕೊಟ್ಟು ಅದರೊಳಗೆ ತನ್ನ ರೂಪವನ್ನು ಇಟ್ಟು ಕೊಟ್ಟಿದ್ದಾನೆ, ನಾನು ಹೊರಡತಾ ಇದ್ದೇನೆ. ಅಂತಹ ಕಾಲಕ್ಕೆ ವಿದುರ ಕೇಳುತ್ತಾನೆ, ನಿಮಗೆ ಉಪದೇಶ ಕೊಟ್ಟಿದ್ದಾರೆ ದೇವ, ಮತ್ತು ನನಗೇನು ಕೊಡಲಿಲ್ವಾ, ನನಗಾಗಿ ಏನು ಹೇಳಿಲ್ವಾ, ಇಡೀ ಬದುಕನ್ನು ಶ್ರೀಹರಿ ಪೂಜೆಗಾಗಿ ಗಂಧದ ಕೊರಡಿನಂತೆ ಸವಿಸಿ ಸವಿಸಿ ಭಗವಂತನ ಪೂಜಾ ಮಾಡಿದಂತಹ ವ್ಯಕ್ತಿ, ನನಗನುಗ್ರಹ ಆಗಿಲ್ಲವ ಸ್ವಾಮಿದು ಅಂತ ಕೇಳಿದರೆ, ಇಲ್ಲ ಕೃಷ್ಣ ಮೈತ್ರೇಯರಿಗೆ ನನಗೆ ಉಪದೇಶ ಕೊಡುವಾಗ ಮೈತ್ರೇಯರಿಗೆ ಕೃಷ್ಣ ಹೇಳಿದ, ವಿದುರ ಬರ್ತಾನೆ ವಿದುರನಿಗೆ ಉಪದೇಶ ಕೊಡಿ ನಾನು ಹೇಳಿದ್ದನ್ನ ಅಂತ ಹೇಳಿದ್ದಾನೆ. ನಿನ್ನನ್ನು ಮರೆತಿಲ್ಲ ಸ್ವಾಮಿ, ಭಕ್ತರನ್ನ ಎಂದೂ ಮರೆಯೋ ಸ್ವಭಾವವೇ ಭಗವಂತನದ್ದಲ್ಲ. ಈ ರೀತಿಯಾಗಿ ತಿಳ್ಕೊಂಡು ನಂತರ ಉದ್ಧವ ಹೊರಟ ಮೇಲೆ ಹರಿದ್ವಾರದಲ್ಲಿ ಮೈತ್ರೇಯರ ಸಮಾಗಮ ಆಗ್ತಾ ಇದೆ. ವಿದುರನಿಗೆ ಹೇಳ್ತಾ ಇದ್ದಾರೆ, ಅಕುಂಠ ಮೇಧಸಂ, ಅದ್ಭುತವಾದ ಧೀಶಕ್ತಿ ಬುದ್ಧಿಶಕ್ತಿಯಿಂದ ಇರತಕ್ಕಂಥ ಮೈತ್ರೇಯರನ್ನು ದರ್ಶನ ಮಾಡ್ತಾ ಇದ್ದಾರೆ ವಿದುರ. ನಂತರ ವಿಶೇಷವಾಗಿ ಅವರ ಸೇವಾಪೂರ್ವಕವಾಗಿ ತತ್ವೋಪದೇಶವನ್ನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾರೆ. ಏನು ಪ್ರಶ್ನೆ ಅಲ್ಲಿ ಹೇಳ್ತಾ ಇದ್ದಾರೆ, ಅಯ್ಯ ಸೃಷ್ಟಿಯಲ್ಲಿ ಜೀವರಾಶಿಗಳು ಸುಖಕ್ಕಾಗಿ ಪ್ರಯತ್ನ ಮಾಡುತ್ತಾರೆ, ದುಃಖವನ್ನು ಕಳ್ಕೊಳ್ಳಿಕ್ಕೆ ನೋಡುತ್ತಾರೆ, ತದ್ವಿರುದ್ಧ ಆಗುತ್ತೆ, ಸುಖ ಬರಲ್ಲ ದುಃಖ ಬಿಡಲ್ಲ, ಇದು ಹೇಗೆ? ಹಾಗೆ ಭಗವಂತನ ಅಪರೂಪದ ಗುಣಚಿಂತನೆ ನಮಗೆ ಬರಬೇಕಾದರೆ ಆಚಾರ್ಯ ಅದನ್ನೇ ಉತ್ತರ ಕೊಡ್ತಾರೆ ದ್ವಾದಶ ಸ್ತೋತ್ರದಲ್ಲಿ, ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿರ್ ಅನಂತ ಗುಣ ಪರಮಃ. ಈ ಅದ್ಭುತವಾದಂಥ ಜಗತ್ತು ಏನು ಸೃಷ್ಟಿಯಾಗಿದೆ ಇದನ್ನು ನೋಡೋದರಿಂದಲೇ ಗೊತ್ತಾಗುತ್ತೆ ನಮಗೆ ಭಗವಂತ ಗುಣಪೂರ್ಣ ಅಂತ. ಹಾಗಾದರೆ ಭಗವಂತನ ಗುಣಪೂರ್ಣತ್ವ ಗೊತ್ತಾಗಬೇಕಾದರೆ ಇಡೀ ಸೃಷ್ಟಿಯ ಪರಿಚಯ ಯಥಾಶಕ್ತಿ ನಮಗೆ ಗೊತ್ತಾಗಬೇಕು. ಅದಕ್ಕೆ ವಿಶೇಷವಾಗಿ ಸೃಷ್ಟಿಯ ಪರಿಚಯವನ್ನು ಮಾಡಿಕೊಡ್ತಾ ಬರ್ತಾ ಇದ್ದಾರೆ. ಇನ್ನು ಬ್ರಹ್ಮಾಂಡ ನಿರ್ಮಾಣ ಆಗಬೇಕು, ಬ್ರಹ್ಮಾಂಡ ನಿರ್ಮಾಣಕ್ಕಿಂತ ಮೊದಲೇ ಭಗವಂತ ತತ್ವಾಭಿಮಾನಿಗಳ ಸೃಷ್ಟಿ ಮಾಡಿ, ತತ್ವಗಳ ಸೃಷ್ಟಿ ಮಾಡಿ, ಸೃಷ್ಟಿ ಅಂದರೆ ಇಲ್ಲಿ ಶಬ್ದದ ಅರ್ಥ ಇಲ್ಲದ್ದನ್ನು ಹುಟ್ಟಾಕಿದ ಅಂತ ಅರ್ಥ ಅಲ್ಲ, ಇದ್ದದ್ದನ್ನೇ ಹೊರಗೆ ತಂದ, ಸೂಕ್ಷ್ಮ ರೂಪದಲ್ಲಿರತಕ್ಕಂಥ ತತ್ವಗಳನ್ನು ಮೂರು ಗುಣಗಳಿಂದ ವೃದ್ಧಿಗೊಳಿಸಿ ತಂದ. ಹಾಗೆ ತತ್ವಾಭಿಮಾನಿಗಳನ್ನು ಹೊರಗೆ ತಂದ, ಅವರಿಗೆ ಈ ತತ್ವಗಳಿಂದಲೇ ಶರೀರವನ್ನು ಕೊಟ್ಟ, ಅವರಿಗೆ ಹೇಳಿದ ಈ ತತ್ವಗಳನ್ನೇ ಬಳಸಿ ಬ್ರಹ್ಮಾಂಡ ನಿರ್ಮಾಣ ಮಾಡಬೇಕು ನೀವು. ಆವಾಗ ಎಲ್ಲರೂ ಸ್ತೋತ್ರ ಮಾಡುತ್ತಾ ಇದ್ದಾರೆ, ಸ್ವಾಮಿ ನತಾಸ್ಮತೇ ದೇವ ಪದಾರವಿಂದಂ, ನಿನ್ನ ಪದಾರವಿಂದಕ್ಕೆ ನಮಸ್ಕಾರ ಮಾಡ್ತಾ ಇದ್ದೀವಿ ಹರಿಯೇ, ನಮಗೆ ಶಕ್ತಿ ಇಲ್ಲ, ನಾವು ಸ್ವತಂತ್ರರಲ್ಲ, ನೀನೇ ನಮ್ಮಲ್ಲಿ ನಿಂತು ಸ್ವಲ್ಪ ಶಕ್ತಿಯನ್ನು ಪ್ರಕಟ ಮಾಡಿದ್ದಕ್ಕೆ ನಾವು ಈ ಥರ ಮಾತಾಡ್ತಾ ಇದ್ದೇವೆ, ನೀ ಮಾತಾಡಿಸಿದರೆ ಮಾತಾಡ್ತಾ ಇದ್ದೀವಿ, ನಿನ್ನನ್ನು ಕುರಿತು ನೀನು ತಿಳಿಸಿದರೆ ತಿಳಿತಾ ಇದ್ದೇವೆ, ಪ್ರಯತ್ನ ಮಾಡಿಸಿದರೆ ಮಾಡ್ತಾ ಇದ್ದೇವೆ, ಬ್ರಹ್ಮಾಂಡ ಕಟ್ಟಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ ಹರಿಯೇ, ನೀನೇ ಮಾಡಿಸಬೇಕು. ಆವಾಗ ಭಗವಂತ ಅನೇಕ ರೂಪಗಳು ಧಾರಣೆ ಮಾಡಿಕೊಂಡು ತತ್ವಗಳಲ್ಲಿ ಪ್ರವೇಶ ಮಾಡಿ, ತತ್ವಾಭಿಮಾನಿಗಳಲ್ಲಿ ಪ್ರವೇಶ ಮಾಡಿ, ಅವರ ಮೂಲಕ ತತ್ವಾಭಿಮಾನಿ ದೇವತೆಗಳ ಮೂಲಕ ಬ್ರಹ್ಮಾಂಡವನ್ನು ಕಟ್ಟಿಸ್ತಾ ಇದ್ದ. ಬ್ರಹ್ಮಾಂಡವನ್ನು ಕಟ್ಟಿಸಿ ನಂತರ ವಿಶೇಷವಾಗಿ ಎಲ್ಲ ದೇವತೆಗಳ ಸಹಿತವಾಗಿ ಪ್ರವೇಶ ಮಾಡ್ತಾ ಇದ್ದಾನೆ. ತತ್ಸೃಷ್ಟ ತದೇವ ಅನುಪ್ರಾವಿಶತ್, ಅಲ್ಲಿ ಭಗವಂತ ತಾನು ಪ್ರವೇಶ ಮಾಡ್ತಾ ಇದ್ದಾನೆ ಎಲ್ಲರ ಸಹಿತವಾಗಿ. ನಂತರ ಅಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಭಗವಂತ ತಾನಲ್ಲಿ ಮಲಗಿದ ಆ ಬ್ರಹ್ಮಾಂಡದಲ್ಲಿ ಅಂಡೋದಕವನ್ನು ತುಂಬಿ ಶೇಷಶಾಯಿಯಾಗಿ ಮಲಗಿರತಕ್ಕಂಥ ಭಗವಂತನ ಉದರದಿಂದ ಬಂದಿರತಕ್ಕಂಥದ್ದೇ ಕಮಲ, ಕಮಲದಿಂದ ಹೊರಬಂದವರೇ ಬ್ರಹ್ಮದೇವರು. ಬ್ರಹ್ಮದೇವರು ಭಗವಂತನ ವಿಶೇಷವಾಗಿರತಕ್ಕಂಥ ಸ್ತೋತ್ರವನ್ನು ಮಾಡುತ್ತಾ ಇದ್ದಾರೆ. ಭಗವಂತ ಸೃಷ್ಟಿಯನ್ನು ಮಾಡಲಿಕ್ಕೆ ಅನುಗ್ರಹ ಮಾಡಿ ತನ್ನ ಚಿಂತನೆ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ಬ್ರಹ್ಮದೇವರು ವಿಶೇಷವಾಗಿರತಕ್ಕಂಥ ಸೃಷ್ಟಿಯನ್ನು ಮಾಡುತ್ತಾ ಇದ್ದಾರೆ, ಕಾಲ ಸೃಷ್ಟಿ ಮಾಡುತ್ತಾ ಇದ್ದಾರೆ, ಯುಗಾದಿಗಳ ಸೃಷ್ಟಿ, ನಂತರ ಪದ್ಮಕಲ್ಪ, ವರಾಹಕಲ್ಪ ಇವೆಲ್ಲದರ ವರ್ಣನ ಮಾಡ್ತಾ ಇದ್ದಾರೆ. ನಂತರ ವಿಶೇಷವಾಗಿರತಕ್ಕಂಥ ಸನಕ ಸನಂದನಾದಿಗಳ ಸೃಷ್ಟಿ, ಪ್ರಜಾಪತಿಗಳ ಸೃಷ್ಟಿ. ಸನಕ ಸನಂದನಾದಿಗಳ ಸೃಷ್ಟಿಯಾದಾಗ ಅವರನ್ನು ತುಂಬ ಜನ ಬರ್ತಿದ್ದಾರೆ, ಇವಾಗ ಬರಬೇಕು, ಸೃಷ್ಟಿಗೆ ಬರಬೇಕಾಗಿದೆ, ನೀವು ವಿಶೇಷವಾಗಿ ಪ್ರಜಾ ಸೃಷ್ಟಿ ಮಾಡಬೇಕು ಅಂದರೆ ನಾವು ಸನ್ಯಾಸಿಗಳು, ಪ್ರಜಾ ಸೃಷ್ಟಿ ನಾವು ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದರು. ಸಿಟ್ಟು ಬಂದಂತೆ ಮುಖ ಗಂಟು ಹಾಕಿದರೆ ಅಲ್ಲಿ ಕ್ರೋಧಾಭಿಮಾನಿಗಳಾಗಿರತಕ್ಕಂಥ ರುದ್ರದೇವರು ಹೊರಬರ್ತಾ ಇದ್ದಾರೆ. ಅಂಥ ರುದ್ರದೇವರು ಹೊರಬಂದರು. ರುದ್ರದೇವರು ವಿಶೇಷವಾಗಿ ತಮ್ಮ ಹೆಸರು ಸ್ಥಾನಗಳಿಗಾಗಿ ಅತ್ತಂತೆ ಮಾಡಿದರು. ಅದ್ಭುತವಾದ ಸ್ಥಾನಗಳನ್ನು ಪಡೆದರು, ಹೆಂಡತಿಯನ್ನು ಪಡೆದರು. ವಿಶೇಷವಾಗಿ ಸೃಷ್ಟಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಪ್ರಮಥಗಣಗಳನ್ನು, ಪ್ರೇತಗಣಗಳನ್ನು, ಭೂತಗಣಗಳನ್ನು, ಅವೆಲ್ಲವೂ ಕೂಡ ಬ್ರಹ್ಮದೇವರು ಮಾಡಿದ ಸೃಷ್ಟಿಯನ್ನೇ ತಿನ್ನಲಿಕ್ಕೆ ಶುರು ಮಾಡಿದರೆ ಆವಾಗ ಬ್ರಹ್ಮದೇವರು ಹೇಳಿದರು, ಅಲಂ ಈದೃಶೀಭಿ ಪ್ರಜಾಭಿ ದಹಂತೀಭಿ ಮಯಾ ಸಹ, ನನ್ನನ್ನು ಸುಡ್ತಾ ಇದೆಯಪ್ಪ, ಬೇಡ ಸಾಕು ಅಂತ ಹೇಳಿದರು. ಅಂಥ ಕಾಲಕ್ಕೆ ವಿಶೇಷವಾಗಿ ರುದ್ರದೇವರು ತಪಸ್ಸಿಗಾಗಿ ವನಕ್ಕೆ ಹೋಗ್ತಾ ಇದ್ದಾರೆ. ಬ್ರಹ್ಮದೇವರು ತಮ್ಮ ಶರೀರವನ್ನೇ ಇಬ್ಭಾಗವನ್ನಾಗಿ ಮಾಡಿ ಅಲ್ಲಿಂದ ವಿಶೇಷವಾಗಿರತಕ್ಕಂಥ ಶತರೂಪಾದೇವಿ ಸ್ವಯಂಭೂಮನುಗಳ ಸೃಷ್ಟಿಯಾಯಿತು. ಅವರಿರಲಿಕ್ಕಾಗಿ ಭೂಮಿಯನ್ನು ಆಶಾಸನ ಮಾಡಿದರೆ ಭೂಮಿ ರಸಾತಳಕ್ಕೆ ಹೋಗಿತ್ತು. ಆವಾಗ ವಿಶೇಷವಾಗಿರತಕ್ಕಂಥ ಬ್ರಹ್ಮದೇವರ ನಾಸಾಪುಟದಿಂದ ವರಾಹದೇವರು ಬರ್ತಾ ಇದ್ದಾರೆ. ಬಂದು ಸಮುದ್ರಕ್ಕೆ ಹಾರಿ ಬ್ರಹ್ಮದೇವರಿಂದ ಸ್ತೋತ್ರ ಮಾಡಿಸಿಕೊಂಡು ಆತನ ಈ ಯಜ್ಞ ವರಾಹರು ಭಗವಂತ ಬಂದಾನೆ, ಆತನ ಅಂಗಾಂಗಗಳಿಂದಲೇನೆ ಯಜ್ಞದ ಸಾಮಗ್ರಿ ಎಲ್ಲ ಬರ್ತಾ ಇದೆ ಅಂಥ ಯಜ್ಞವರಾಹನನ್ನು ಸ್ತೋತ್ರ ಮಾಡಿದರು. ತಾನು ವಿಶೇಷವಾಗಿ ನೀರಲ್ಲಿ ಹೊರಡ್ತಾ ಇದ್ದಾನೆ ಭಗವಂತ. ಆ ಭಗವಂತ ವಿಶೇಷವಾಗಿರತಕ್ಕಂಥ ಭೂಮಿಯನ್ನು ಹೊರ ಮೇಲಕ್ಕೆ ತರ್ತಾ ಅಡ್ಡಿ ಬಂದ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ಭೂಮಿಯನ್ನು ಸ್ಥಾಪನೆ ಮಾಡಿ ಹೊರಟು ಹೋಗ್ತಾ ಇದ್ದಾನೆ. ಇಲ್ಲಿ ಹೇಳ್ತಾ ಇದ್ದಾರೆ, ಬ್ರಹ್ಮದೇವರ ನಾಸಾಪುಟದಿಂದ ಹೊರಗೆ ಬಂದಿರತಕ್ಕಂಥ ವರಾಹರು ಭಗವಂತ ಆ ಹಿರಣ್ಯಾಕ್ಷ ಸಂಹಾರ ಮಾಡಿದರು ಅಂದ್ರಲ್ಲ, ಯಾರಿವರು ಅಂದಾಗ, ಒಬ್ಬ ಆದಿಯಲ್ಲಿ ಬಂದ ಹಿರಣ್ಯಾಕ್ಷ, ನಂತರ ಅವನೇ ಮತ್ತು ತಿರಗ ದಿತೀದೇವಿಯ ಮಗನಾಗಿ ಬಂದ ಹಿರಣ್ಯಾಕ್ಷ, ಹಿರಣ್ಯಕಶಿಪುಗಳು ಇಬ್ಬರು ಬಂದರು. ಕಾಲವಲ್ಲದ ಕಾಲದಲ್ಲಿ ಮಕ್ಕಳನ್ನು ಪಡೆಯಬೇಕೆಂಬ ಆಸೆಯಿಂದ ಇವರಿಬ್ಬರು ಹುಟ್ಟಿ ಬಂದ್ರಯ್ಯ ದಿತೀದೇವಿಗೆ. ನಂತರ ಅದರಲ್ಲಿ ಹಿರಣ್ಯಾಕ್ಷ ವರಾಹದೇವರ ಜೊತೆಗೆ ಯುದ್ಧಕ್ಕೆ ಬಂದ. ನೀರಿನೊಳಗಿರತಕ್ಕಂಥ ವರಾಹದೇವರ ಜೊತೆಗೆ ಯುದ್ಧಕ್ಕೆ ಬಂದರೆ ವರಾಹದೇವರು ಅವನ ಸಂಹಾರ ಮಾಡಿ ಭೂಮಿಯನ್ನು ಸ್ಥಾಪನ ಮಾಡಿ ಹೊರಟು ಹೋಗ್ತಾ ಇದ್ದಾನೆ. ನಂತರ ಆ ಭೂಮಿಯ ಮೇಲೆ ವಿಶೇಷವಾಗಿರತಕ್ಕಂಥ ಸ್ವಯಂಭೂಮನು ಶತರೂಪಾದೇವಿಯರ ವಂಶ ಬೆಳೀತಾ ಇದೆ. ಅವರಿಗೆ ಪ್ರಿಯವ್ರತ, ಉತ್ತಾನಪಾದ, ಆಕೂತಿ, ದೇವಹೂತಿ, ಪ್ರಸೂತಿ ಅಂತ ಮೂರು ಜನ ಹೆಣ್ಣು ಮಕ್ಕಳು ಆದರು. ಅದರಲ್ಲಿ ಆಕೂತಿ ದೇವಿ, ಆಕೆಯನ್ನು ರುಚಿ ಪ್ರಜಾಪತಿಗಳಿಗೆ ಹಾಗೆ ದೇವಹೂತಿ ದೇವಿಯನ್ನು ಕರ್ದಮ ಪ್ರಜಾಪತಿಗಳಿಗೆ ಹಾಗೆ ಪ್ರಸೂತಿಯನ್ನು ದಕ್ಷ ಪ್ರಜಾಪತಿಗಳಿಗೆ ಕೊಟ್ಟು ಮದುವೆ ಮಾಡುತ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿರತಕ್ಕಂಥ ಬಿಂದು ಸರೋವರ ಪ್ರಾಂತದಲ್ಲಿ ಭಗವಂತನ ಕುರಿತಾಗಿ ತಪಸ್ಸನ್ನು ಮಾಡುತ್ತಾ ಇದ್ದಾರೆ ನಮ್ಮ ಕರ್ದಮ ಪ್ರಜಾಪತಿಗಳು. ಅವಾಗ ಭಗವಂತ ದರ್ಶನ ಕೊಡ್ತಾ ಇದ್ದಾನೆ. ನಂತರ ನಿಮ್ಮಲ್ಲಿ ನಾನು ಮಗನಾಗಿ ಬರ್ತೇನೆ ಅಂತ ಅವರು ಕೇಳಿದ ವರಕ್ಕೆ ತಕ್ಕಂತೆ ತಾನು ಅನುಗ್ರಹ ಮಾಡಿ ನೀನು ಆಶ್ರಮಕ್ಕೆ ಹೋಗಯ್ಯ, ಇನ್ನೂ ಮದುವೆ ಆಗಿಲ್ಲ ಅವರಿಗೆ, ಸ್ವಯಂಭೂ ಮನುಗಳು ಬರ್ತಾರೆ, ದೇವಹೂತಿಯನ್ನು ಕೊಡ್ತಾರೆ ಅಂತ ಹೇಳಿದಾಗ ಅವಾಗ ದೇವಹೂತಿಯನ್ನು ಕರಕೊಂಡು ರಾಜನಾಗಿರತಕ್ಕಂಥ ಸ್ವಯಂಭೂ ಮನುಗಳು ಅಲ್ಲಿಗೆ ಕಾಡಿಗೆ ಬರ್ತಾರೆ. ಕಾರಣ ಇಷ್ಟೇ, ಮಗಳು ಇವರನ್ನೇ ಮದುವೆ ಆಗಬೇಕು ಅಂತ ಸಂಕಲ್ಪ ಮಾಡಿದ್ದು. ಆಕೆಗೆ ಇವರ ಮೇಲೆ ಮನಸ್ಸು ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ನಾರದರು ದಿನಾಗ್ಲೂ ಬಂದು ಕರ್ದಮ ಪ್ರಜಾಪತಿಗಳ ಒಳ್ಳೆ ಗುಣಗಳನ್ನು ಸ್ತೋತ್ರ ಮಾಡಿದ್ದೇ ಅದಕ್ಕೆ ಕಾರಣ. ಇಲ್ಲಿ ಸೂತ್ರ ಹೇಳಿಕೊಡ್ತಾರೆ, ನಮಗೆ ಯಾರ ಮೇಲಾದರೂ ಪ್ರೀತಿ ಬರಬೇಕಾದರೆ ಅವರ ಗುಣಗಳನ್ನು ಕುರಿತು ನಾವು ಕೇಳ್ತಾ ಬರಬೇಕು. ಒಳ್ಳೆ ಒಳ್ಳೆ ಗುಣಗಳನ್ನು ಕೇಳಿದರೆ ಅವರ ಮೇಲೆ ನಮಗೆ ಪ್ರೀತಿ ಬರುತ್ತೆ. ಹಾಗೆ ಭಗವಂತನ ಗುಣಗಳನ್ನು ನಾವು ಕೇಳ್ತಾ ಬಂದರೆ ದೇವರ ಮೇಲೆ ನಮಗೆ ಪ್ರೀತಿ ಭಕ್ತಿ ಬರಲಿಕ್ಕೆ ಸಾಧ್ಯ ಎಂಬೋ ಸೂತ್ರವನ್ನು ಇಲ್ಲಿ ಹೇಳಿಕೊಡ್ತಾರೆ. ಹಾಗೆ ಕದ್ದಮ್ಮ ಪ್ರಜಾಪತಿಗಳಿಗೆ ದೇವಹೂತಿ ದೇವಿಗೆ ಮದುವೆ ಆಗ್ತಾ ಇದೆ. ಅಲ್ಲಿ ವಿಶೇಷವಾಗಿರತಕ್ಕಂಥ ಭಗವಂತ ಅನುಗ್ರಹ ಮಾಡಲಿಕ್ಕಿದ್ದಾನೆ. ಅಲ್ಲಿ ಹೇಳ್ತಾರೆ ವಿಶೇಷವಾಗಿ ಕರ್ದಮ ಪ್ರಜಾಪತಿಗಳ ಸೇವಾ ಮಾಡಿರ್ತಕ್ಕಂಥ ಆಕೆ ಕರ್ದಮ ಪ್ರಜಾಪತಿಗಳು ವರಬೇಡು ಅಂತ ಹೇಳಿದಾಗ ಆಕೆ ಮಕ್ಕಳು ಬೇಕು ಅಂತ ಕೇಳಿಕೊಂಡಳು. ವಿಶೇಷವಾಗಿ ವಿಮಾನ ನಿರ್ಮಾಣ ಮಾಡಿ 100 ವರ್ಷಗಳ ಕಾಲ ವಿಹಾರ ಮಾಡಿ ಬಂದು ಅಚ್ಚಳಿಯದ ತಪಸ್ಸಿನಿಂದ ಹಾಗೇ ಇದ್ರು ಮಹಾನುಭಾವರು. ಅಂಥ ಮಹಾನುಭಾವರು ಆಕೆಗೆ ಸ್ಪರ್ಶ ಮಾಡಿದ ಕೂಡಲೇ 9 ಜನ ಹೆಣ್ಣು ಮಕ್ಕಳನ್ನು ಕೊಟ್ಟರು. ಆ 9 ಜನ ಹೆಣ್ಣು ಮಕ್ಕಳನ್ನು ಪ್ರಜಾಪತಿಗಳಿಗೆ ಕೊಟ್ಟು ಮದುವೆ ಮಾಡುತ್ತಾ ಇದ್ದಾರೆ. ನಂತರ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ದೇವಹೂತಿ ದೇವಿ. ಜ್ಞಾನದ ನಿಧಿ ನಿಮ್ಮನ್ನೇ ಪಕ್ಕದಲ್ಲಿ ಇಟ್ಟುಕೊಂಡು ನಾನು ಜ್ಞಾನ ಬೇಡದೆ ಸಂಸಾರವನ್ನು ಬೇಡಿದೆ, ಕ್ಷಮಾ ಮಾಡಬೇಕು ಅಂತ ಕೇಳಿದಾಗ ನಿನಗೆ ಜ್ಞಾನ ಕೊಡಲಿಕ್ಕಾಗಿಯೇ ಭಗವಂತ ಬರ್ತಾ ಇದ್ದಾನೆ ಅಂತ ಚೆನ್ನಾಗಿ ಅವರು ಹೇಳಿದರು. ಭಗವಂತ ಕಪಿರನಾಮಕನಾಗಿ ಪ್ರಾದುರ್ಭೂತನಾಗಿ ಬರ್ತಾ ಇದ್ದಾನೆ. ಪ್ರಾದುರ್ಭೂತನಾಗಿರತಕ್ಕಂಥ ಭಗವಂತನ ವಿಶೇಷವಾದ ಸ್ತೋತ್ರಾದಿಗಳನ್ನು ಮಾಡಿ ಬ್ರಹ್ಮದೇವರು ಹೊರಟಿದ್ದಾರೆ. ಭಗವಂತ ಪ್ರಾದುರ್ಭೂತನಾಗ್ತಾ ಇದ್ದಾನೆ. ನಂತರ ಮನೆಯಲ್ಲಿರತಕ್ಕಂಥ ಆ ವಿಶೇಷವಾಗಿರತಕ್ಕಂಥ ಭಗವಂತನ ರೂಪವನ್ನು ಹತ್ತಿರ ಬಂದು ಕೇಳುತ್ತಾ ಇದ್ದಾಳೆ ದೇವಹೂತಿ ದೇವಿ. ನಿರ್ವೀಣ್ಣ ಅತಿತರಾಂ ಅಸದಿಂದ್ರಿಯ ತರ್ಪಣಾತ್. ಸ್ವಾಮಿ, ಇಂದ್ರಿಯಗಳ ತೃಪ್ತಿಯನ್ನು ಪಡಿಸಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ತಪ್ಪಾದ ಮಾರ್ಗದಲ್ಲಿ ನಾನು ತೃಪ್ತಿಯನ್ನು ಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅಸದಿಂದ್ರಿಯ ತರ್ಪಣಾತ್ ಅಂತ ಹೇಳಿದಾಗ ಅಸತ್ತು, ಸತ್ತು, ಅಸತ್ತು ಅಂತ 2 ಶಬ್ದಗಳು. ಸತ್ತು ಅಂದರೆ ಕಾರಣರೂಪವಾದ ಜಗತ್ತನ್ನು ಹೇಳುತ್ತೆ, ಅಸತ್ತು ಕಾರ್ಯರೂಪವಾದ ಜಗತ್ತು. ಇಂದ್ರಿಯಗಳೆಲ್ಲ ಕಾರ್ಯ, ಆ ಇಂದ್ರಿಯಗಳು ಅವುಗಳನ್ನು ಅಸದಿಂದ್ರಿಯ ತರ್ಪಣಾತ್, ಕಾರ್ಯರೂಪವಾದ ಇಂದ್ರಿಯಗಳ ತೃಪ್ತಿಯನ್ನು ಪಡಿಸಲಿಕ್ಕೆ ಪ್ರಯತ್ನ ಪಟ್ಟೆ ಅಂತ ಒಂದರ್ಥ. ಇನ್ನು ಅಸತ್ತರ್ಪಣಾತ್ ಅಂತ ಹೇಳಿದರೆ ಇಂದ್ರಿಯಗಳನ್ನು ತೃಪ್ತಿಪಡಿಸೋದು ತಪ್ಪಾದ ರೀತಿಯಲ್ಲಿ ತೃಪ್ತಿಪಡಿಸಲಿಕ್ಕೆ ನೋಡಿದೆ ಅಂದರೆ ಅರ್ಥ ಏನು ಅಂದರೆ, ನಾನು ಇಂದ್ರಿಯಗಳ ಮೂಲಕ ತೃಪ್ತಿ ಪಡಲಿಕ್ಕೆ ನೋಡಿದೆ, ಪದಾರ್ಥಗಳು ವ್ಯಕ್ತಿಗಳ ಮೂಲಕ ಸುಖವನ್ನು ಪಡೆಯಲಿಕ್ಕೆ ನೋಡಿದೆ, ಆದರೆ ಪದಾರ್ಥಗಳು ವ್ಯಕ್ತಿಗಳ ಮೂಲಕ ಸುಖ ಅವರು ಕೊಡ್ತಾ ಇಲ್ಲ, ಪದಾರ್ಥ ಅಸ್ವತಂತ್ರ, ವ್ಯಕ್ತಿಗಳು ಅಸ್ವತಂತ್ರರು, ಅವರಿಂದಾಗಿ ಸುಖ ಬರಲಿಕ್ಕೆ ಸಾಧ್ಯವಿಲ್ಲ, ಅವರೊಳಗೆ ಭಗವಂತ ಕೊಡುತ್ತಾನೆ. ನಾನು ಆ ಎಚ್ಚರವಿಲ್ಲದೆ ಕೇವಲ ವಸ್ತುಗಳೇ ವ್ಯಕ್ತಿಗಳೇ ಸುಖ ಕೊಡ್ತಾರೆ ಎಂಬ ತಪ್ಪು ಕಲ್ಪನೆಯಿಂದ ತಪ್ಪಾದ ರೀತಿಯಲ್ಲಿ ಸುಖವನ್ನು ಪಡಲಿಕ್ಕೆ ಪ್ರಯತ್ನ ಪಟ್ಟು ಸುಸ್ತಾಗಿ ಹೋಗಿದ್ದೇನೆ. ಸುಖ ಪಡಲಿಕ್ಕೆ ಪ್ರಯತ್ನ ಪಟ್ಟು ಸುಸ್ತಾಗಿ ಹೋಗುವುದು ಎಂಬುದು ಇಲ್ಲಿ ವಿಶೇಷ ವಿಚಾರ ಇಲ್ಲಿ ಹೇಳ್ತಾ ಇದ್ದಾರೆ. ನನಗೆ ತತ್ವಜ್ಞಾನವನ್ನು ಉಪದೇಶ ಕೊಡು ಹರಿಯೇ, ನೀನೇ ಜಗತ್ತಿಗೆ ಆಧಾರ ಅಂತ ನಾನು ತಿಳಿದಿದ್ದೇನೆ. ನನ್ನ ಮಗನಂತೆ ನೀನು ಬಂದಿದ್ದೀಯ, ಆದರೆ ನೀನು ನನ್ನ ಮಗನ ಮಗ ಅಂತ ತಿಳಿತಾ ಇಲ್ಲ, ಜಗತ್ತಿಗೆ ಆಧಾರ ಪುರುಷ ಅಂತ ತಿಳಿತಾ ಇದ್ದೇನೆ, ದಯವಿಟ್ಟು ನನಗೆ ತತ್ವಜ್ಞಾನವನ್ನು ಉಪದೇಶ ಕೊಡು ಅಂದಾಗ ಕಪಿರನಾಮಕ ಭಗವಂತ ಸಾಂಖ್ಯ ಯೋಗವನ್ನು ಅದ್ಭುತವಾಗಿ ಅವರಿಗೆ ಉಪದೇಶವನ್ನು ಕೊಡಲಿಕ್ಕೆ ಶುರು ಮಾಡಿದ್ದಾನೆ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ಮಿಕ್ಕ ಭಾಗವನ್ನು ನಾಳೆ ಸರಿಯಾಗಿ 11 ಗಂಟೆಗೆ ಸೇರಿ ನೋಡೋಣ.